ವಂದ್ಯ ಪರಮ ಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋಸೌ ಶ್ರೀಪತಿ ಮಾನದೋನಃ ಜೈತ್ಯಜೋ ಅಖಂಡ ಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಯ ತಮೋನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜೈತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜೈತ್ಯಜೋ ಜೈತ್ಯ ಸಂಖ್ಯೋರು ಗುಣ ಬಲಾಂಬುಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀವಿರಾಪ್ಯ ಕೃಷ್ಣಾವತಾರೋ ಹರಿರೇಖಸಾಗರ ಯದ್ದಿತಂ ತವ ಭಕ್ತಾನಂ ಅಸ್ಮಾಕಂ ನೃಹರೇ ಹರಿ ಸದಾಸು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳು ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಇಲ್ಲಿ ನೆಕ್ಸ್ಟ್ ಪದ್ಯ ಅದು ಇದಾಯ್ತಲ್ಲ 22nd ಆಯ್ತಲ್ಲ ಇವಾಗ ಎಷ್ಟು 23rd ಈ ಪದ್ಯದಲ್ಲಿ ಸದ್ಗುಣವ ಕದ್ದವರ ಅಘವ ಕದಿವನು ಅನಗ ಅಂತ ದೇವರನ್ನ ಕರೀತಾರಲ್ಲ. ಸೊ ದೇವರನ್ನ ಕರೆಯುವಾಗ ಆ ದೇವರು ಎಂತದ್ದವನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಚೇತನ ಚೇತನ ವಿಲಕ್ಷಣ ನೂತನ ಅಂದ್ರೆ ನೂತನ ಪದಾರ್ಥಗಳೊಳಗೆ ಬಲು ನೂತನ ಅತಿ ಸುಂದರಕ್ಕೆ ಸುಂದರ ರಸಕ್ಕೆ ರಸರೂಪ ಜಾತ ರೂಪೋದರ ಭವಾದ್ಯರುಳ್ ಆತತ ಪ್ರತಿಮ ಪ್ರಭಾವ ದರಾತಳದೆಮ್ಮೊಡನೆಯಾಡು ತಲಿಪ ನಮ್ಮಪ್ಪ ಅಂತ ದೇವರ ಎಂತದ್ದವನು ಅಂತ ನೆನಪು ಮಾಡಿ ಕೊಡ್ತಾ ಇದ್ದಾರೆ. ಅಂದ್ರೆ ದೇವರ ಕರುಣೆ ಗೊತ್ತಾಗ್ಬೇಕು ಅಂದ್ರೆ ಅವನು ಎಷ್ಟು ವಿಲಕ್ಷಣನಾದವನು ಎಲ್ಲ ಕಡೆನು ಇರುವನು. ಬಿಕಾಸ್ ಈ ಕರುಣಾಸಂಧಿ ಆದ ಮೇಲೆ ಇಷ್ಟು ಕರುಣಾಳುವಾದಂತ ಭಗವಂತ ಎಲ್ಲಿ ಇದ್ದಾನೆ, ಎಲ್ಲೋ ವೈಕುಂಠದಲ್ಲಿ ಇದ್ದಾನ ಅಂತ ಒಂದು ಸಂಶಯ ಬಂದಾಗ ಇಲ್ಲ, ಅವನು ನಮ್ಮೊಡನೆ ಇದ್ದಾನಂತ ವ್ಯಾಪ್ತಿಯನ್ನ ಹೇಳ್ಬೇಕಾಗಿದೆ. ಅದಕ್ಕೆ ಇವಾಗ 23rd ಪದ್ಯದಲ್ಲಿ ಇದನ್ನ ಒಂದು ಹಿಂಟು ಮಾಡ್ತಾ ಇದ್ದಾರೆ. ಅವನು ಎಂತದ್ದವನು ಈ ಭಗವಂತ, ಅನಗ ಯಾಕೆ ಅನಗ, ಅವನಲ್ಲಿ ಪಾಪಗಳು ಇಲ್ಲ, ಪಾಪಗಳು ಅವನನ್ನ ಅಂಟೋದಿಲ್ಲ, ಪಾಪದಲ್ಲಿ ಪಾಪ ಅಂಬೋದೇ ಲೇಪ ಅವನಿಗೆ, ಪಾಪದ ಲೇಪ ಇಲ್ಲ. ಯಾಕೆಂದ್ರೆ ಕರ್ಮ ಮಾಡುವಾಗ ನಮ್ಗೆ ಡೌಟ್ ಬರುತ್ತೆ, ಕರ್ಮ ಮಾಡುವಾಗ ನಾವು ಹೇಳ್ತಾ ಬರ್ತೀವಿಲ್ಲ ಮನಸ್ಸಿನಿಂದ ಕಾಯದಿಂದ ಮನಸ್ಸಿನಿಂದ ಕರ್ಮಗಳ ವಾಚದಿಂದ ಮನೋವಾಕ್ಕಾಯದಿಂದ ಕರ್ಮಗಳು ಮಾಡ್ತಾ ಇರ್ತೀವಿ ಅಂದ್ರೆ ಎಲ್ಲದಲ್ಲಿನೂ ದೇವರಿದ್ದು ಎಲ್ಲ ಕರ್ಮವೂ ಅವನೇ ಮಾಡ್ತಾ ಇರ್ತಾನೆ. ಅವನಿಗೆ ಆ ಕರ್ಮದಿಂದ ಪಾಪ ಬರೋದಿಲ್ಲವಾ ಅಂದ್ರೆ ಅವತಾರ ರೂಪದಲ್ಲಿ ಎಲ್ಲ ನೋಡಿದ್ದೀವಲ್ಲ, ರಾಮ ಬಂದು ಒಂದು ರಾವಣನನ್ನ ಕೊಂದಿದ್ದಾನೆ ಅದರಿಂದ ಪಾಪ ಬಂತು ಹೇಳ್ತೀವಲ್ಲ. ಪರಶುರಾಮನಿಗೆ ಅಷ್ಟು ಒಂದು ಪ್ರವೃತ್ತಿಗಳನ್ನ ಕೊಂದದ್ದು ಪಾಪ ಬಂತು. ಶಮಂತಕ ಪಂಚಕ ಸ್ಥಳ ಪುರಾಣದಲ್ಲೆಲ್ಲ ಹೇಳ್ತಾರಲ್ಲ ಆ ಪಾಪ ಹೋಗಲಿಕ್ಕೆ ಅದನ್ನ ನಿರ್ಮಾಣ ಮಾಡಿದ ಅದೆಲ್ಲ ಹೇಳ್ತಾರ. ರಾಮ ಸೇತು ಹೀಗೆಲ್ಲ ಪುರಾಣಗಳಲ್ಲಿ ನಾವು ಮೇಲಿಂದ ಮೇಲೆ ಬರಲ್ಲ ಅಂತ ಹೇಳುವಾಗ ಇಲ್ಲಿ ಹೇಳ್ತಾರೆ ಅನಗ ಅವನಿಗೆ ಪಾಪದ ಲೇಪ ಇಲ್ಲ. ಯಾಕೆ ಅದು ದೇವರ ಲಕ್ಷಣವನ್ನ ಹೇಳ್ತಾರೆ, ನೆನಪು ಮಾಡಿಕೊಡ್ತಾರೆ. ಯಾಕೆಂದ್ರೆ ದೇವರಲ್ಲಿ ತಪ್ಪು ಚಿಂತನೆ ಯಾವುದೇ ಇರಬಾರದು ಅಂತ ಹೇಳ್ತಾರೆ. ಚೇತನ ಚೇತನ ವಿಲಕ್ಷಣ, ಚೇತನ ಪ್ರಪಂಚದಲ್ಲಿ ಇರುವಂತದ್ದು ಈದರ್ ಚೇತನ ವಸ್ತುಗಳು. ಚೇತನ ಅಂದ್ರೆ ಲೈಫ್ ಇರುವಂತದ್ದು. ಲೈಫ್ ಇರುವಂತದ್ದು ಅಂದ್ರೆ ಆ ಚೇತನದ ಧರ್ಮ ಏನು ಅಂದ್ರೆ ಜ್ಞಾನ ಇಚ್ಛೆ. ವಾಟ್ ಡಿಫ್ರೆನ್ಶಿಯೇಟ್ಸ್ ಚೇತನ ಫ್ರಮ್ ಅಚೇತನ ಅಂದ್ರೆ ಜ್ಞಾನ ಇಚ್ಛಾ ಕ್ರಿಯೆ ಅಂದ್ರೆ ಆ ಒಂದು ಧರ್ಮಗಳು. ಜ್ಞಾನ ಅಂದ್ರೆ ಯಾವಾಗ್ಲೂ ಇರೋದಿಲ್ಲ, ಬಟ್ ದಟ್ ಧರ್ಮ ಹೇಗೆ ಒಂದು ನಾವು ಹೇಳ್ತೀವಲ್ಲ ಒಂದು ಯಾವುದೇ ಒಂದು ಇಕ್ವಿಪ್ಮೆಂಟ್ ತಗೊಂಡ್ರನು ಆ ಇಕ್ವಿಪ್ಮೆಂಟ್ಲಿ ಆ ಕೆಲಸ ಮಾಡುವಂತ ಸಾಮರ್ಥ್ಯ ಇರುತ್ತೆ. ಒಂದು ಬ್ಯಾಟ್ರಿ ಹಾಕ್ಬೇಕು, ಬ್ಯಾಟ್ರಿ ಹಾಕಿದ್ರು ಅದು ಕೆಲಸ ಮಾಡುತ್ತೆ. ಅದಕ್ಕೆ ಬ್ಯಾಟ್ರಿ ಬೇಕು. ಸರಿ, ಬ್ಯಾಟ್ರಿ ಎಲ್ಲಿ ಬೇಕಾದ್ರೆ ಹಾಕ್ಲಿಕ್ಕೆ ಆಗೋದಿಲ್ಲ. ಬ್ಯಾಟ್ರಿ ಒಂದು ಒಂದು ಟೇಬಲ್ಗೆ ಹೋಗಿ ಬ್ಯಾಟ್ರಿ ಹಾಕಿದ್ರೆ ಏನು ಕೆಲಸ ಮಾಡಲ್ಲ. ಅದು ಆ ಧರ್ಮ ಇರುವಂತ ಆ ವಸ್ತುವಲ್ಲಿ ಹಾಕಿದ್ರೆ ಅದು ಕೆಲಸ ಮಾಡುತ್ತೆ. ಸೊ ಆ ಧರ್ಮ ಇರಬೇಕು ಅಲ್ಲಿ, ಆಯಾ ವಸ್ತುಗಳಲ್ಲಿ ಆಯಾ ಧರ್ಮ ಇರಬೇಕು. ಹಾಗೇನೆ ಜೀವ ಅಂದ್ರೆ ಜ್ಞಾನ ಇರಬೇಕು, ಇಚ್ಛೆ ಕ್ರಿಯ ಇಚ್ಛಿಸುವುದು ಆಸೆ ಪಡೋದು ಇಚ್ಛೆ ಎಂಬುದಿರಬೇಕು. ಆಮೇಲೆ ಇಚ್ಛಿಸುವುದನ್ನ ಮಾಡ್ಲಿಕ್ಕೆ ಬೇಕಾದ ಜ್ಞಾನ ಇರಬೇಕು. ಆಮೇಲೆ ಅದಕ್ಕೆ ತಕ್ಕಂತೆ ಕ್ರಿಯೆಯಲ್ಲಿ ಪ್ರವರ್ತನ ಆಗಬೇಕು. ಇದು ಚೇತನದ ಧರ್ಮ, ಮೂಲತಃ ಇರುವಂತ ಧರ್ಮ. ಜಡದಲ್ಲಿ ಈ ಧರ್ಮ ಯಾವುದೂ ಇಲ್ಲ, ಬರೀ ವಿಕಾರ. ಒಂದು ಮಣ್ಣು ತಗೊಂಡು ಮಣ್ಣಿನಿಂದ ಮಡಿಕೆ ಮಾಡ್ಬೋದು, ವಿಕಾರ ಆಗತ್ತೆ. ಒಂದು ಚೇಂಜ್ ಆಫ್ ಶೇಪ್ ಏನ್ ಬೇಕಾದ ಆಗತ್ತೆ, ಚೇಂಜ್ ಆಫ್ ಸ್ಟೇಟ್ ಆಗತ್ತೆ. ಇದು ಹೇಳ್ತಾರೆ ಭಗವಂತ ಯಾರು, ಭಗವಂತ ಯಾವ ಕ್ಯಾಟಗರಿಯಲ್ಲಿ ಬರ್ತಾನೆ ಅಂದ್ರೆ ಹೇಳ್ತಾನೆ ಇದು ಚೇತನಕ್ಕಿಂತ ವಿಲಕ್ಷಣನಾಗಿದ್ದಾನೆ. ಇಲ್ಲಿ ಚೇತನ ಅಂತ ಹೇಳುವಾಗ ನಾವು ಚೇತನನೆ ಇದ್ರನು ನಮ್ಮಲ್ಲಿ ನೋಡಿದ್ರೆ ಈ ಚೇತನ ಈ ಜೀವ ಇದೆ, ಜೀವಕ್ಕೆ ಜಡವಾದ ದೇಹ ಬರುತ್ತೆ. ಇದು ಯಾವಾಗ ಗೊತ್ತಾಗತ್ತ? ಈ ಜೀವ ಈ ದೇಹವನ್ನ ಬಿಟ್ಟು ಹೋದಾಗ ಗೊತ್ತಾಗತ್ತೆ, ಜಡ ದೇಹ ಅದು ಅಂತ ಗೊತ್ತಾಗುತ್ತೆ. ಜಡ ದೇಹದಲ್ಲಿ ಏನೋ ಒಂದಿತ್ತು, ಇವಾಗ ಅದು ಮಿಸ್ಸಿಂಗ್ ಅಂತ. ಜೀವ ಇರೋದು ತನ್ನಕ್ಕಿಂತ ಅತೀ ಭಿನ್ನವಾಗಿರುವಂತ ಜಡದಲ್ಲಿ ಸಂಪರ್ಕ, ಜಡದ ಸಂಪರ್ಕ ಈ ದೇಹಕ್ಕೆ ಎಷ್ಟು ತನಕ ಅಂದ್ರೆ, ಈ ದೇಹ ಬಿಟ್ಟಾಗ ಇನ್ನೊಂದು ದೇಹ ಒಳಗೆ ಇದ್ದೇ ಇರುತ್ತೆ. ಯಾತನಾ ದೇಹ ಅಂತ ಕರೀತಾರೆ, ತೇಜೋಮಯ ದೇಹ ಅಂತ ಕರೀತಾರೆ. ಹೀಗೆ ಡಿಫ್ರೆಂಟ್ ಡಿಫ್ರೆಂಟ್ ದೇಹಗಳು ಬಂದು ಹೋಗುತ್ತೆ, ಜಡವಾದ ದೇಹ ಇರುತ್ತೆ. ಇದು ಎಂತದ್ದು ಅಂದ್ರೆ, ಮೂರಿಲ್ಲಿ ಚೇತನಾ ಚೇತನ ವಿಲಕ್ಷಣ ಅಂದ್ರೆ, ಚೇತನ ಕಿಂತನೂ ವಿಲಕ್ಷಣನಾಗಿದ್ದಾನೆ. ಅಚೇತನಿಗಿಂತಲೂ, ಅಲ್ಲ ಅಚೇತನ ಅಂದ್ರೆ ಟೇಬಲ್ ಚೇರ್ ಮುಂತಾದ ಅಚೇತನ ಆಗತ್ತ, ಆ ಅಚೇತನಕ್ಕಿಂತನೂ ಅವನು ವಿಲಕ್ಷಣನಾಗಿದ್ದಾನೆ. ಚೇತನಕ್ಕಿಂತ ಅಂದ್ರೆ ಜೀವಗಳು, ಪ್ಯೂರ್ ಪ್ಲೇ ಜೀವಗಳು, ಪ್ಯೂರ್ ಪ್ಲೇ ಜೀವ ಎಲ್ಲಿದೆ? ಜಡ ಸಂಪರ್ಕ ಇಲ್ಲದೆ ಇರುವಂತ ಚೇತನ ಈ ಸಂಸಾರ ಅವಸ್ಥೆಯಲ್ಲಿ, ಈ ಸಂಸಾರದಲ್ಲಿ ಯಾರು ಇದ್ದಾರೆ ಅಂದ್ರೆ ಲಕ್ಷ್ಮಿ ಒಬ್ಳೆ. ಅವಳಿಗೆ ಜಡ ಸಂಬಂಧ ಯಾವತ್ತೂ ಇರೋದಿಲ್ಲ, ಇದ್ದಿದ್ದು ಇಲ್ಲ ಅವಳಿಗೆ, ಜಡದ ಸಂಪರ್ಕವೇ ಅವಳಿಗೆ ಇಲ್ಲ, ಅವಳನ್ನ ಚೇತನ ಅಂತ ತಕೊಳ್ಳೋದು. ಮುಕ್ತರು ಅಂದ್ರೆ ಮುಕ್ತರು ಇಲ್ಲಿ ಇಲ್ಲ, ಅವ್ರಿಗೇನು ಈ ಒಂದು ಸಂಸಾರಕ್ಕೇನು ಸಂಬಂಧವೇ ಇಲ್ಲ. ಲಕ್ಷ್ಮಿಗೆ ಹೇಗೆ ಅಂದ್ರೆ ನಮ್ಮ ಮೂಲಕವಾಗ ಕಾರ್ಯ ಮಾಡಿಸ್ತಾಳೆ, ಈ ಜಡ ಪ್ರಕೃತಿ ಮೂಲಕ ಕಾರ್ಯ ಮಾಡಿಸ್ತಾಳೆ, ನಮ್ಮಲ್ಲಿ ನಿಂತು ಮಾಡಿಸ್ತಾಳೆ, ಇದು ನಮ್ಗೆ ರೆಲೆವೆಂಟ್ ಆಗತ್ತೆ. ಅಥವಾ ಅದರ್ವೈಸ್ ಚೇತನ ಅಂತ ಹೇಳುವ ಮೂಲಕವಾಗ ಮುಕ್ತ ದಶೆಯಲ್ಲಿ ಇರುವಂತ ಎಲ್ಲಾ ಜೀವಗಣ, ಲಿಬರೇಟೆಡ್ ಸೋಲ್ಸ್, ಅಥವಾ ಲಕ್ಷ್ಮಿ ಅಂತ ತಕೊಳ್ಳೋದು ಚೇತನ. ಲಕ್ಷ್ಮಿಗಿಂತ ಅವನು ವಿಲಕ್ಷಣನಾಗಿದ್ದಾನೆ. ಹಿ ಇಸ್ ಟೋಟ್ಲಿ, ಬಿಕಾಸ್ ನಾರಾಯಣನ್ಗೇನು ಲಕ್ಷ್ಮಿಗೆ ಇರುವಂತ ದೊಡ್ಡ ವ್ಯತ್ಯಾಸ, ಲಕ್ಷ್ಮಿಯಲ್ಲಿ ಸ್ವತಂತ್ರ ಅಂಬೋದು ಇಲ್ಲ, ದೇವರು ಕೊಟ್ರ ಉಂಟು. ಅವಳು ಒಂದು ಗೊಂಬೆ ಹಾಂಗೆ, ಅವಳಲ್ಲಿ ದೇವರು ನಿಂತು ಪ್ರೇರಣೆ ಮಾಡಿಸ್ತಾ ಇರ್ತಾನೆ. ಚೇತನವಾಗಿ ಇದ್ರು ಜ್ಞಾನ ಇಚ್ಛೆ ಕ್ರಿಯೆ ಜೊತೆಯಲ್ಲಿ ಅವಳು ಇದ್ರು, ಅವಳಲ್ಲಿ ಸದಾ ಅವಳಲ್ಲಿ ಬಿಟ್ಟು ಹೋಗೋದೇ ಇಲ್ಲ. ಜೊತೆ ಜೊತೆಯಾಗೇ ನಿತ್ಯ ಅವಿಯೋಗಿನಿ, ನಿತ್ಯ ಮುಕ್ತಳು. ಅವಳಕ್ಕಿಂತನೂ ಅವನು ವಿಲಕ್ಷಣ ಹೇಗೆ ಅಂದ್ರೆ, ಅವನು ಸ್ವತಂತ್ರ ಪೂರ್ಣ ಅಂತ ಹೇಳ್ತಾರೆ. ಲಕ್ಷ್ಮಿ ಪೂರ್ಣಳ ಅಂದ್ರೆ ಈ ವಿಷಯದಲ್ಲಿ ಅವಳಲ್ಲಿ ಸ್ವತಂತ್ರ ಇಲ್ಲದ ಕಾರಣದಿಂದ ಅವಳನ್ನ ಅಪೂರ್ಣಳು ಅಂತ ದೇವರ ದೃಷ್ಟಿಯಿಂದ ಕರೀತಾರೆ, ನಮ್ಮ ದೃಷ್ಟಿಯಿಂದ ಅಲ್ಲ. ಹೀಗೆ ಲಕ್ಷ್ಮಿಗಿಂತ ಭಿನ್ನನಾಗಿ ಇರುವವನು, ಆಮೇಲೆ ಅಚೇತನಕ್ಕಿಂತ ಭಿನ್ನನಾಗಿರುವ, ಟೇಬಲ್ ಚೇರ್ಗೆ ಭಿನ್ನನಾಗಿರುವವನು, ಆಮೇಲೆ ಚೇತನಾಚೇತನ ಸಮಸ್ತ ಪದವಾಗಿ ಇಟ್ಕೊಳ್ಳೋದು. ಚೇತನಾಚೇತನರು, ಚೇತನ ಪ್ಲಸ್ ಅಚೇತನ ಅಂದ್ರೆ ನಾವೇ, ಜೀವ ಚೇತನ ಇದೆ. ಜೀವ ಕೆಲಸ ಮಾಡಬೇಕು ಅಂದ್ರೆ ಈ ಅಚೇತನವಾದ ಜಡ ದೇಹದಲ್ಲಿ ಇರಬೇಕು. ಹೀಗಿರೋದು ನಾವು ಈ ಸಂಸಾರದಲ್ಲಿ ಇರುವಂತ ಎಲ್ರು, ಇನ್ಕ್ಲೂಡಿಂಗ್ ಬ್ರಹ್ಮದೇವರು ಬಂದು ಬಿಡ್ತಾರೆ. ಯಾಕೆಂದ್ರೆ ಬ್ರಹ್ಮದೇವರಿಗೇನು ಒಂದು ಜಡವಾದ ಮಹತ್ತತ್ವಾತ್ಮಕ ದೇಹ ಅವರಿಗೇನೋ ಇದೆ, ಎಲ್ಲಾ ದೇಹವೂ ಅವರಿಗೆ ಇದೆ, ಮಹತ್ತತ್ವಾತ್ಮಕ ಅಹಂಕಾರತ್ವಾತ್ಮಕ ಎಲ್ಲಾ ದೇಹವೂ ಅವರಿಗೇನೋ ಇದೆ. ಎಲ್ಲರಿಗಿಂತ ಸ್ವ ದೇವರು ಅಂಬೋ ಯುನೀಕ್, ಅವನಂತೆ ಯಾರ್ಯಾರು ಇಲ್ಲ, ಸರ್ವ ವಿಲಕ್ಷಣ ಅಂತ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಚೇತನ ಅಚೇತನ, ಚೇತನಾಚೇತನ ವಿಲಕ್ಷಣ, ಅವರಿಗಿಂತ ಅಲ್ಲಿ ಭೇದವನ ಇಲ್ಲಿ ಇದೇ ಪಂಚಭೇದದಲ್ಲಿ ಮುಖ್ಯವಾಗಿ ಇರುವಂತದ್ದು. ಚೇತನ ಅಚೇತನ, ಚೇತನ ಅಚೇತನ ಮೂರು, ಇದಕ್ಕಿಂತಲೂ ಅವನು ವಿಲಕ್ಷಣನಾಗಿದ್ದಾನೆ. ಭೇದ ಅನ್ನ ಹೇಳ್ತಾ, ಚೇತನದಿಂದ ಭಿನ್ನ, ಜಡದಿಂದ ಭಿನ್ನ, ಚೇತನಾಚೇತನದಿಂದ ನಮ್ಮಿಂದ ಭಿನ್ನನಾಗಿ ಅವನಿದ್ದಾನೆ, ವಿಲಕ್ಷಣನಾಗಿದ್ದಾನೆ. ಆಮೇಲೆ ಅಂದ್ರೆ ಹೇಗೆ ಅವನು ಅಂದ್ರೆ ಹೇಳ್ತಾರೆ, ನೂತನ ಪದಾರ್ಥಗಳೊಳಗೆ ಬಲು ನೂತನ. ನೂತನ ಅಂದ್ರೆ ಏನು? ನೂತನ ಅಂದ್ರೆ ಹೊಸತನ. ನಾವು ಏನಾರು ಹೊಸದಾಗ ಕೊಂಡ್ಕೊಂಡ್ರೆ, ಒಂದು ಅಂಗಡಿಗೆ ಹೋದ್ರೆ, ಯಾವುದೇ ಒಂದು ಅಂಗಡಿಗೆ ಹೋದನು, ಸಮಥಿಂಗ್ ಗೆಟ್ಸ್ ಅವರ್ ಅಟೆನ್ಷನ್, ಅಟ್ರಾಕ್ಟ್ಸ್ ಅವರ್ ಅಟೆನ್ಷನ್. ಎಷ್ಟು ಅಂದ್ರೆ ಆ ಪದಾರ್ಥವನ್ನ ಅಂಗಡಿಯಲ್ಲಿ ನೋಡ್ತೀವಿ, ನೋಡೋದು ಕೆಲವು ಎಷ್ಟೊತ್ತು, 5 ನಿಮಿಷ, 10 ನಿಮಿಷ, ಹಾಫ್ ಅನ್ ಅವರ್ ನೋಡ್ತೀವಿ, ತಿರ್ಗಾ ನೋಡ್ತೀವಿ, ಬಿಕಾಸ್ ಆಕರ್ಷವಂತವಾಗಿರುತ್ತೆ. ಮನೆಗೆ ಬರ್ತೀವಿ, ಮನೆಗೆ ಬಂದ್ರು ಮನಸ್ಸಲ್ಲಿ ಅದು ರಿಜಿಸ್ಟರ್ ಆಗ್ಬಿಟ್ಟಿದೆ, ಅದೇ ಬರ್ತಾ ಇರುತ್ತೆ. ಕೆಲವೊಮ್ಮೆ ಕನಸು, ಇಟ್ ಕನ್ ಬಿ ಜಡವಾದ ಆಬ್ಜೆಕ್ಟ್ ಇರ್ಬೋದು, ಇಟ್ ಕ್ಯಾನ್ ಬಿ ಒಂದು ನೇಚರ್ ಇರಬಹುದು, ಆರ್ ಇಟ್ ಕ್ಯಾನ್ ಬಿ ಒಂದು ವ್ಯಕ್ತಿ ಇರಬಹುದು, ಕೆಲವರು ಮುಖ. ತಿರ್ಗಾ ಅವರನ್ನ ನೋಡೋದು, ಒಮ್ಮೆ ನೋಡಿದನು ಅದು ಅಟ್ರಾಕ್ಷನ್, ಆಕರ್ಷಣ ಶಕ್ತಿ ಇರತ್ತೆ. ಸೊ ಅದಕ್ಕೆ ಅದು ಹೇಗೆ ಆಗತ್ತೆ? ನಾವು ಊಟ ಮಾಡೋವಾಗ್ಲೂ ಸರಿ, ಊಟದಲ್ಲಿ ಅನೇಕ ಹಾಕಿರ್ತಾರೆ, ಬಡಿಸಿರ್ತಾರ, ಕೂತ್ಕೊಳ್ಳೋವಾಗ ಏನೋ ಫಸ್ಟ್ ಶಾಸ್ತ್ರ ಪ್ರಕಾರ ಒಂದು ಪಾಯಸನೋ ಏನೋ ಒಂದು ಫಸ್ಟ್ ಹಾಕಿ, ಬೈ ಹ್ಯಾಬಿಟ್. ಆಮೇಲೆ ಒಬ್ಬೊಬ್ಬರು ಕಣ್ಣು ಒಂದೊಂದು ಹತ್ರ ಹೋಗುತ್ತೆ, ಒಬ್ಬೊಬ್ರು ಒಂದೊಂದು ಫಸ್ಟ್ ಸ್ವೀಕಾರ ಮಾಡ್ತಾರೆ. ಯಾಕೆಂದ್ರೆ ಕೆಲವು ಪದಾರ್ಥಗಳು ಇಟ್ ಗೆಟ್ಸ್ ಅವರ್ ಅಟೆನ್ಷನ್. ಯಾಕೆ ಅದು ಮಾತ್ರ ವೈ ಇಟ್ ಗೆಟ್ಸ್ ಅವರ್ ಅಟೆನ್ಷನ್ ಅಂದ್ರೆ, ಅಲ್ಲಿ ಭಗವಂತ ನೂತನ ಅಂದ್ರೆ ಹೊಸತನ ಅಟ್ರಾಕ್ಟ್ ಮಾಡುವಂತ ಶಕ್ತಿ ಇರುವಂತ ರೂಪದಿಂದ ಭಗವಂತ ಅಲ್ಲಿ ಅಲ್ಲಿ ನಿಂತಿರ್ತಾನ. ಅದಕ್ಕೆ ಹೇಳ್ತಾರೆ ಸೊ ನೂತನ ಪದ, ಸೊ ಭಗವಂತನೇ ನೂತನ, ಹೊಸತನ ಅವನ ಲಕ್ಷಣ ಅಂದ್ರೆ ಹೊಸದ ಅಂದ್ರೆ ನೂತನ ಪದಾರ್ಥದೊಳಗೆ ಬಲು ನೂತನ, ನೂತನ ಪದಾರ್ಥಗಳು ನಮ್ಮ ಮನಸ್ಸಿಗೆ ಆಕರ್ಷಣ ಉಂಟು ಮಾಡುವಂತ ಪದಾರ್ಥಗಳು ಉಂಟಾಗುತ್ತೆ. ಒಂದು ಒಂದು ಏನೋ ಒಂದು ನ್ಯೂ ಗ್ಯಾಡ್ಜೆಟ್ ಮಾರ್ಕೆಟ್ಲಿ ಬರುತ್ತೆ, ಅದು ತಕೊಳ್ತೀವಿ, ತುಂಬಾ ಇಷ್ಟ, ಒಂದು ವಾರ ಒಂದು ತಿಂಗಳು ಒಂದು ಕೆಲವು ತಿಂಗಳು, ತಿರ್ಗಾ ನೆಕ್ಸ್ಟ್ ಪ್ರಾಡಕ್ಟ್ ಒಂದು ಬಂದಾಗೆ ಇದು ಪಕ್ಕಕ್ಕೆ ಹೋಗ್ಬಿಡತ್ತೆ, ಇದು ಇದು ಒಂದು ಅಸಾರ ಆಗ. ಯಾವುದು ನೂತನ ಅಂತ ತಕೊಂಡ ಪದಾರ್ಥ ಸೋ ಅಟ್ರಾಕ್ಟಿವ್, ಅದು ಯಾವತ್ತೂ ಇಟ್ ಹ್ಯಾಸ್ ಟು ಬಿ ಅಟ್ರಾಕ್ಟಿವ್ ಓನ್ಲಿ, ಬಟ್ ಹಾಗೋ ಇರೋದಿಲ್ಲ. ಈ ಒಂದು ರಿಲೇಶನ್ಶಿಪ್ ಏನು, ವಿ ಟೇಕ್ ಇಟ್ ಆಫ್ಟರ್ ವರ್ಡ್ಸ್, ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಅಷ್ಟು ಫಸ್ಟ್ ಇರೋ ಹೊಸತನ, ಫಸ್ಟ್ ಇರುವಂತ ಅಟ್ರಾಕ್ಷನ್ ಹೋಗ್ತಾ ಹೋಗ್ತಾ ಸ್ವಲ್ಪ ಕಡಿಮೆ ಆಗುತ್ತೆ. ಅದು ಸಮಟೈಮ್ಸ್ ಹಾಗಾಗಿಲ್ಲ. ಈ ಕೆಲವೊಮ್ಮೆ ತಿರುಪತಿ ಬಾಲಾಜಿನೇ ನೋಡ್ಬೇಕು ಅಂದ್ರೆ ಎಷ್ಟು ಸತಿ ನೋಡಿದ್ನ, ತಿರ್ಗಾ ಹೋಗಿ ನೋಡ್ಬೇಕು, ತಿರ್ಗಾ ಹೋಗಿ ನೋಡ್ಬೇಕು ಅಂತ ಅನ್ಸುತ್ತೆ. ಕೆಲವ್ದಲ್ಲಿ ಅದು ಇಟ್ಟಿರ್ತಾನೆ, ಎಷ್ಟು ಕಾಲಕ್ಕೆ ಇಟ್ಟಿರ್ತಾನೋ ಅಷ್ಟು ಕಾಲಕ್ಕೆ ಅದು ಇಟ್ಟಿರ್ತಾನೆ. ಭಗವಂತ ಅಂಬೋನಿ ಎಂತಾದವನು, ಯಾಕೆ ಈ ಡೌಟ್ ಬರುತ್ತಂದ್ರೆ, ಸರಿ ದೇವರ ಮೋಕ್ಷಕ್ಕೆ ಹೋದ್ಮೇಲೆ ಅಲ್ಲಿ ಏನಾಗತ್ತಂದ್ರೆ ಯಾವಾಗ್ಲೂ ನಮ್ಮ ಬಿಂಬರೂಪನಾದಂತ ಹರಿಯನ್ನ ನೋಡುದು. ಏನ್ ಮಾಡೋದು, ಅವನನ್ನು ನೋಡ್ತಾ ಇರೋದು, ಅವನನ್ನು ಎಲ್ಲಾ ಕಡೆ ನಾವು ನೋಡ್, ಬೋ ಏನು ಇಷ್ಟೇನಾ ಮೋಕ್ಷ ಅಷ್ಟೇನಾ ಅಂತ ನಮ್ಗೆ ಅನ್ಸತ್ತ. ಬಟ್ ದೇವ್ರದ್ದು ಹಾಗಲ್ಲ ಅಂತ, ಅವನು ಹೊಸತನ ಅಟ್ರಾಕ್ಟ್ ಮಾಡೋದು 24/7 ಕಂಟಿನ್ಯೂಸ್. ಆ ಒಂದು ಅವನಲ್ಲಿ ಇರುವಂತ ವಿಶೇಷಣ, ನೂತನ ಪದಾರ್ಥದಲ್ಲಿ ಬಲೂ ನೂತನ ಅವನೇ. ಟೀ ಅಂದ್ರೆ ಯಾವುದು ನಮ್ಗೆ ಎಲ್ಲೆಲ್ಲಿ ಅಟ್ರಾಕ್ಷನ್ ಇರುತ್ತೋ ಅಲ್ಲಿಲ್ಲ, ಅವನು ನೂತನ ಎಂಬ ರೂಪದಿಂದಲೇ ಅವನು ನಿಂತಿದ್ದಾನೆ. ಅಸ್ ಲಾಂಗ್ ಅಸ್ ಈ ಅಟ್ರಾಕ್ಟ್ಸ್ ಬಿ ಗೆಟ್ ಅಟ್ರಾಕ್ಟೆಡ್, ಆಮೇಲೆ ಹೋದ್ರೆ ಹೋಗ್ಬಿಡುತ್ತೆ ಅಷ್ಟೇ. ನೂತನ ಪದಾರ್ಥದೊಳಗೆ ಬಲು ನೂತನ, ಅತಿ ಸುಂದರಕ್ಕೆ ಸುಂದರ, ಸುಂದರ ಅತೀ ಸುಂದರವಾದ ಅಂದ್ರೆ ಆಕರ್ಷಣ ಕೊಡುವಂತ ಪದಾರ್ಥ, ಸುಂದರವಾಗಿರುವಂತ ಪದಾರ್ಥಗಳು ಇರುತ್ತೆ. ಆ ಸುಂದರ ಅಂದ್ರೆ ಏನು, ಸುಂದರ ಅಂದ್ರೆ ಮನೋರಂಜಕವಾಗಿರೋದು ಅಂತ ಒಂದು, ಇನ್ನೊಂದು ಅರ್ಥವೂ ಇದೆ. ಸುಂದರ ಅಂಬೋದಕ್ಕೆ ತುಂಬಾ ಚೆಂದಾಗಿದೆ ನೋಡಕ್ಕೆ ಅಂತ ಒಂದು. ಇನ್ನೊಂದು, ಕೆಲವೊಮ್ಮೆ ಆ ಸುಂದರ ಪದಾರ್ಥ ಹೇಗಿರತ್ತೆ ಅಂದ್ರೆ ಸುಮ್ ಅಂದ್ರೆ ಸುಖವನ್ನ ಕೊಡುವಂತದ, ಸುಖಂ ದದಾತಿ ಸುಂದರ ಅಂದ್ರೆ ಅಲ್ಲಿ ರಮಿಸೋ, ಸುಖವನ್ನ ಕೊಟ್ಟು ಆ ಸುಖ ಸಾಗರದಲ್ಲಿ ಯಾವುದು ಮುಳುಗಿ ಇರುವಂತೆ ಮಾಡೋದು, ಸುಖ ಸಾಗರದಲ್ಲಿ ಇರೋದು. ಆಲ್ ಗೆಟ್ ಸೋಕ್ಡ್ ಇನ್ ಟು ದಟ್ ಸುಖ, ಆ ಸುಂದರ ಬ್ಯೂಟಿಫುಲ್. ಕೆಲವು ಬ್ಯೂಟಿಫುಲ್ ಆಗಿದ್ರೆ ಅಲ್ಲಿಯೇ ಮನಸ್ಸು ಹೋಗಿ ಅಲ್ಲೇ ಬಿದ್ದು ಬಿಡುತ್ತೆ, ಯು ಕೀಪ್ ರಿಕಲೆಕ್ಟಿಂಗ್ ಅಂಡ್ ಯು ಎಂಜಾಯ್, ಅದು ಸುಂದರ. ಸೊ ಹಾಗೆ ಸುಂದರ ಅತೀ ಈ ಸುಂದರ ಪದಾರ್ಥಗಳು ಇದೆ, ಸುಂದರ ವ್ಯಕ್ತಿಗಳಿರ್ಬೋದು, ಸುಂದರ ದೇವತೆಗಳಿಗೆ ಕೆಲವೊಮ್ಮೆ ಹೇಳ್ತೇವೆ ಮುಖ್ಯ ಪ್ರಾಣ, ಸುಂದರನಾಗಿರುವಂತ ಮುಖ್ಯ ಪ್ರಾಣ, ಹೀಗೇನೋ ನಾವು ವರ್ಣನೆ ಎಲ್ಲ ಮಾಡ್ತೀವಿ. ಸೊ ಈ ಸುಂದರ ಅತೀ ಸುಂದರವಾಗಿರೋ ಸುಂದರ ಪದಾರ್ಥ ಅನೇಕ ಇರಬಹುದು, ಅಲ್ಲಿನೂ ಅದಿಲ್ಲಿನೂ ಅತೀ ಎಲ್ಲ ಸುಂದರವನ್ನು ಅತಿಕ್ರಮಿಸಿ ಇರುವಂತ ಸುಂದರ ಪದಾರ್ಥ ಹೊಂದಿದ್ದ ಪದಾರ್ಥ ವ್ಯಕ್ತಿ ದೇವತೆ ತನಕ ಹೋಗ್ಬೋದು. ಯಾವಾಗ್ಲೂ ಅವ್ರ ತೇಜೋಮಯ ಶರೀರದಿಂದ ಅವ್ರು ಹೇಳ್ತಾರ, ಈ ಮೂರ್ ಲೋಕಕ್ಕೆ ಹೇಳುವಾಗ ಇಂದ್ರನ್ನ ಹೇಳ್ತಾರ, ಅವನು ಅಷ್ಟು ದೇವರಾಜ ಕುತೂಹಲ ಅಂತ ಹೇಳ್ತಾರೆ. ಯಾಕೆ ಅಹಲ್ಯ ಹಾಗೆ ಮಾಡಿದ್ಲು ಅಂದ್ರೆ ಇಟ್ ಈಸ್ ಬಿಯಾಂಡ್ ಹರ್. ಅವನು ದೇವರಾಜ ಇಂದ್ರ ಹಾಗೆ ಸಾಕ್ಷಾತ್ ಇಂದ್ರನಾಗೆ ಬಂದ್ರೆ ಕಾಂಟ್ ನೋಬಡಿ ಕ್ಯಾನ್, ಮನಸ್ಸು ಹಾಗೆ ಆಕರ್ಷಣವಂತರಾಗ್ಬಿಡತ್ತ ಅಂತ ಹೇಳ್ತಾರೆ. ಸೊ ಅತೀ ಸುಂದರ, ಈ ಅತೀ ಸುಂದರಕ್ಕೆ ಅಲ್ಲಿ ಸುಂದರತ್ವ ಕೊಟ್ಟು ಅವನು ಇರ್ತಾನಂತ, ಅತೀ ಸುಂದರಕ್ಕೆ ಸುಂದರ ಅಂತ. ಹಾಗೇನೆ ಇನ್ನೊಂದು ನೂತನ ಅಂತ ಬರೋವಾಗ ಹೊಸತನ ಅಂತ ಒಂದು, ಇನ್ನೊಂದು ನೂತನ ಅಂಬುದು ನುಹು ಸ್ತುತವು ಅಂತ ಅಂದ್ರೆ ಸ್ತುತಿಸಲ್ಪಡುವವನು. ನೂತನ ಅಂಬೋದಕ್ಕೆ ಬ್ಯೂಟಿಫುಲ್ ಅಂದ್ರೆ ಅಟ್ರಾಕ್ಟಿವ್ ಅಂತ ಬಂದಿದೆ. ಈ ತಿರ್ಗಾ ಬಂದಾಗ ಸುಂದರ ಅಂದ್ರೆ ಅದು ಅಟ್ರಾಕ್ಟಿವ್ ಆರ್ ಅವಾಗ ವ್ಯತ್ಯಾಸ, ಒಂದು ಅಟ್ರಾಕ್ಟಿವ್ ಒಂದು ಹೊಸತನ ಅಂತ ಇಟ್ಟು. ಇನ್ನೊಂದು ನೂತನ ಅಂತ ಸುಖ ಕೊಡೋದು ಅಂತ ಇದ್ರಲ್ಲಿ ತಗೊಂಡಿವಿ. ನೂತನ ಅಂಬೋದಕ್ಕೆ ನೂ ಸ್ತುತವು ಅಂತ ಒಂದು ಧಾತು ತಿಳಿಸ್ತಾರೆ. ನೂ ಸ್ತುತವು ಅಂದ್ರೆ ಆ ಒಂದು ಸ್ತೋತ್ರ ಮಾಡುವುದು ಅಂದ್ರೆ ದೇವತೆಗಳು ಇವನು ನೂತನ ನೂತನ ಪದಾರ್ಥ ನೂತನ ಪದಾರ್ಥ ಪದಾರ್ಥಗಳಲ್ಲೇ ಬಲು ನೂತನ. ಆ ಒಂದೊಂದು ಪದಾರ್ಥದಲ್ಲಿ ದೇವತೆಗಳು ನೋಡುವಾಗ ಒಂದೊಂದು ಪದಾರ್ಥ ಭಗವಂತನ ರೂಪಗಳಿರತ್ತಂತ, ಆ ರೂಪವನ್ನ ಅವರು ಸ್ತುತಿ ಮಾಡ್ತಾರಂತ. ಸ್ತುತಿ ಮಾಡುವ ಮೂಲಕ ಅವ್ರಿಗೆ ಏನಾಗತ್ತಂತ, ನೂ ಸ್ತುತವು ತ ಅಂತ ತಾರಯತಿ, ವಿಸ್ತಾರಯತಿ. ಸೊ ಆ ಒಂದು ಭಗವಂತನನ್ನ ಸ್ತೋತ್ರದಿಂದ ಕೊಂಡಾಡುತ್ತಾ ಅದನ್ನ ಕೊಂಡಾಡುವ ಮೂಲಕವಾಗ ಅವ್ರು ಈ ಸಂಸಾರವನ್ನೇ ದಾಟುತ್ತಾರೆ ಹಾಗೆನ ತಾರಯತಿ ಅಂತ ಹಾಗೆ ನೋಡ್ತಾರೆ. ಸೊ ಈ ಇರುವಂತ ಭಗವಂತ ಒಬ್ಬೊಬ್ರು ತಮಗೆ ಮೇಲೆ ಮೇಲೆ ಇರುವಂತ ಆ ಒಂದು ನೂತನ ಪದಾರ್ಥಗಳು ಸ್ತೋತ್ರಕ್ಕೆ ಯೋಗ್ಯವಾದ ಆ ದೇವತೆಗಳಿಗೆಲೂ ಅತಿಕ್ರಮಿಸಿ ಇರುವನು ಅಂತ ಹಾಗೆ ಅರ್ಥ ಕೊಡ್ತಾರೆ. ಸೊ ನೂತನಕ್ಕೆ ನೂತನ, ಸುಂದರಕ್ಕೆ ಅತಿ ಸುಂದರಕ್ಕೆ ಸುಂದರ, ರಸಕ್ಕೆ ರಸರೂಪ. ಅಂದ್ರೆ ರಸ ಅಂದ್ರೆ ಎಸೆನ್ಸ್ ಅಂತ ಹೇಳ್ತೀವಿ, ಇನ್ನೊಂದು ರಸ ಅಂದ್ರೆ ಕಂಟ್ರೋಲ್. ಒಂದೊಂದು ವಸ್ತು, ಈ ವಸ್ತು ಈ ನೀರಿಗೆ ಈ ಒಂದು ತೃಪ್ತಿಯನ್ನ ಕೊಡುವಂತ ಪ್ರಾಪರ್ಟಿ ನೀರಿಗೆ ಇದೆ ಅಂದ್ರೆ ಅದು ದಟ್ ಇಸ್ ವಾಟ್ ದಟ್ ಕಂಟ್ರೋಲ್ಸ್ ದಟ್ ವಾಟರ್ಗೆ ಗೈಡಿಂಗ್ ಫ್ಯಾಕ್ಟರ್ ತರ ಅದನ್ನ ನಿಯಮನ ಮಾಡುವ ಅದು. ಹಾಗೆ ಸಕ್ಕರೆ ಎಂಬುದು ಸಿಹಿಯಾಗೆ ಇರಬೇಕು, ದಟ್ ಈಸ್ ದ ಎಸೆನ್ಸ್ ಆಫ್ ಇಟ್. ಆ ಎಸೆನ್ಸ್ ಅದನ್ನ ನಿಯಮನ ಮಾಡೋದು, ದೇವರು ಅದನ್ನ ನಿಯಮನ ಮಾಡಿ ಯಾವಾಗ್ಲೂ ಸಕ್ಕರೆ ಇವಾಗಿಲ್ಲ, ಯಾವಾಗ್ಲೂ ಯಾವ ಕಾಲದಲ್ಲಿನು ಸಕ್ಕರೆಗೆ ಯಾವಾಗ್ಲೂ ಒಂದು ಕಾಲದಲ್ಲಿ ಸಕ್ಕರೆ ಹೋಗಿ ಅದು ಕಹಿ ಆಗ್ಬಿಡುತ್ತಂದು ಆಗೋದೇ ಇಲ್ಲ. ಆ ಸಕ್ಕರೆಯಲ್ಲಿ ಆ ಗುಣವನ್ನ ಅವನು ನಿಯಮಿಸ್ತಾನೆ. ಅದಕ್ಕೆ ರಸಕ್ಕೆ ರಸರೂಪ, ರಸೋಹ ರಸೋಮ ಅಪ್ಸು ಅಪ್ಸು ಕೌಂತೇಯ ಅಂತ. ಆ ರಸನಾಗಿ ನಾನಿದ್ದೀನಿ ಅಂದ್ರೆ ಅಲ್ಲಿ ಅದ್ ನೀರಲ್ಲಿ ಅವನು ರಸ ಅಂತಿದ್ದಾನ ಅಂತ ಅರ್ಥ ಅಲ್ಲ. ರಸ ಅಂದ್ರೆ ಅವನು ಸಾರಭೂತವಾಗಿ ದ ಕಂಟ್ರೋಲರ್ ಅಂಡ್ ಗೈಡಿಂಗ್ ಅಂಡ್ ಪ್ರೊಟೆಕ್ಟರ್ ಆಫ್ ದಟ್ ಕ್ವಾಲಿಟಿ. ಅದಕ್ಕೆ ಆ ಬೆಂಕಿ ಸುಡತ್ತಂದ್ರೆ ಯಾವಾಗ್ಲೂ ಬೆಂಕಿ ಸುಡತ್ತ ಆ ನೇಚರ್ ಅದಕ್ಕೆ ದೇವರು ಕೊಟ್ಟಿದ್ದಾನೆ. ರಸಕ್ಕೆ ರಸರೂಪ ಜಾತರೂಪೋಧರ ಭವಾದ್ಯರು ಜಾತರೂಪ 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 ಅಂದ್ರೆ ಆ ಬಂಗಾರ ಅಂತ ಒಂದು ಅರ್ಥ. ಇನ್ನೊಂದು ಜಾತರೂಪ ಹುಟ್ಟಿರುವಂತ ಎಲ್ಲವೂ ಜಾತ ಜಾತ ಅಂದ್ರೆ ಹುಟ್ಟಿರೋ ಜಾತರೂಪೋಧರ ಭವಾದ್ಯರೊಳು ಅಂದ್ರೆ ಭವಾದ್ಯರು ಜಾತರೂಪೋಧರ ಭವ ಅದರ್ ಮೀನಿಂಗ್ ಇಸ್ ಜಾತರೂಪೋಧರ ಅಂದ್ರೆ ಆ ಒಂದು ಚತುರ್ಮುಖ ಮುಂತಾದ ದೇವತೆಗಳಲ್ಲಿ ಭವಾದ್ಯರೊಳು ಆತತ ಅಂದ್ರೆ ತತ ಅಂದ್ರೆ ಯಾವತ್ತು ವ್ಯಾಪ್ತವಾಗಿರ್ತಾನೆ ಎಲ್ಲಾ ದೇವತೆಗಳಲ್ಲಿನೂ ಅವನು ಭಗವಂತ ವ್ಯಾಪ್ತನಾಗಿ ಅವನಿದ್ದಾನೆ ಅಂತ ಹೇಳ್ತಾರೆ. ಜಾತರೂಪೋಧರ ಅಂದ್ರೆ ಜಾತರೂಪೋಧರ ಇನ್ನು ಇಲ್ಲಿ ಹೇಳಿರುವಂತ ಮೀನಿಂಗ್ ಏನು ಅಂದ್ರೆ ಚತುರ್ಮುಖ ಬ್ರಹ್ಮ ಅಂತ. ಚತುರ್ಮುಖ ಜಾತರೂಪ ಜಾತರೂಪ ಅಂದ್ರೆ ಆ ಬಂಗಾರದ ಆ ಮೊಟ್ಟೆಯನ್ನ ಹೊಟ್ಟೆಯಲ್ಲಿ ಧರಿಸಿದವನು ಹಿರಣ್ಯ ಗರ್ಭ ಅಂತ ಅರ್ಥ. ಅದು ಒಂದು. ಇನ್ನೊಂದು ಜಾತರೂಪ ಅಂದ್ರೆ ಜನಿ ಪ್ರಾದುರ್ಭಾವ, ಯಾರು ಯಾರು ಹೊಟ್ಟಿದ್ದಾರೋ ಅವರು ಎಲ್ಲರಲ್ಲಿನೂ ಜಾತರೂಪೋದರ ಭವ. ಭವ ಅಂದ್ರೆ ಆ ಅಲ್ಲಿಂದ ಸಂಭವರಾದಂತ ಅಲ್ಲಿಂದ ಹುಟ್ಟಿರುವಂತ ದೇವತೆಗಳು ಕಾರಣ ಅಂದ್ರೆ ಅದರ್ವೇಸ್ ಜಾತರೂಪೋದರ ಭವ ಅಂತ ಹೇಳುವಾಗ ಎಲ್ಲ ಸಮಸ್ತ ಸೃಷ್ಟಿಗೇನು ಕಾರಣೀಭೂತನಾದಂತ ಚತುರ್ಮುಖ ಬ್ರಹ್ಮ. ಸೊ ಅವನು ಸೊ ಅಲ್ಲಿ ಜಾತರೂಪೋಧರ ಭವಾದ್ಯರೊಳ ಆತ ಅದರ್ವೇಸ್ ಜಾತರೂಪೋಧರದಿಂದ ಹುಟ್ಟಿರ್ತ ಭವ ಆ ರುದ್ರದೇವರು ಮುಂತಾದವರಲ್ಲಿ ಆದ್ಯರುಳ್ ಆತತ ಅವರಲ್ಲಿ ಕಂಪ್ಲೀಟ್ ಆಗಿ ದೇವತೆಗಳಲ್ಲಿ ಅಂದ್ರೆ ಚತುರ್ಮುಖನಲ್ಲೇ ಇದ್ದಾನೆ ಅಂದ್ರೆ ಚತುರ್ಮುಖನಲ್ಲಿ ಮಾತ್ರ ಇಲ್ಲ ಚತುರ್ಮುಖನಲ್ಲಿ ಅವನು ಇದ್ದಾನೆ. ಆಮೇಲೆ ಚತುರ್ಮುಖ ಒಬ್ಬೊಬ್ಬರಿಗೇನು ಸೃಷ್ಟಿ ಮಾಡಿದ ತಂದೆ ನಮ್ಗೆ ತಂದೆ ನಮ್ಮ ತಂದೆ ಹೀಗ ಅಂದ್ರೆ ಇಲ್ಲ ಎಲ್ಲರಲ್ಲಿನೂ ಅವನು ಆತತ ಅಂದ್ರೆ ಆ ಸಮಂತ ಅಂದ್ರೆ ಕಂಪ್ಲೀಟ್ಲಿ ಒಂದು ಚತುರ್ಮುಖ ಬ್ರಹ್ಮ ಚತುರ್ಮುಖ ಬ್ರಹ್ಮನಿಂದ ಯಾರು ಹುಟ್ಟಿದಾರ ಅವರಲ್ಲಿನೂ ಅವರಿಂದ ಯಾರು ಹುಟ್ಟಿದಾರ ಅವರಲ್ಲಿನೂ ಆಮೇಲೆ ಕೊನೆಯಲ್ಲಿ ನಮ್ ತಂದೆ ಬಂದ್ರೆ ನಮ್ ತಂದೆಯಲ್ಲಿನೂ ನಮ್ ತಾಯಲ್ಲಿನೂ ಅವನೇ ಪೂರ್ತಿಯಾಗಿ ವ್ಯಾಪ್ತನಾಗಿದ್ದಾನೆ. ನೋಡ್ ಆತತ ಪ್ರತಿಮ ಪ್ರಭಾವ ಅವನ ಆ ಒಂದು ಆತತ ಪ್ರತಿಮ ಪ್ರಭಾವ ಆ ಒಂದು ಪ್ರಭಾ ಅವನ ಅವನ ಕಾಂತಿ ಪ್ರಭಾವ ಇಷ್ಟು ಒಂದು ಮಹಿಮೆ ಅಂದ್ರೆ ಕಂಪ್ಲೀಟ್ ಆಗಿ ದೇವರ ಆ ಮಹಿಮೆಯನ್ನ ಹೇಳ್ತಾರೆ. ಪ್ರಭಾವದ ಪ್ರ ಅಂದ್ರೆ ಪ್ರಕೃಷ್ಟವಾಗಿರುವವನು ಪ್ರಕೃಷ್ಟವಾಗಿ ಅವನಿದ್ದಾನೆ ಅಂತ ಹೇಳ್ತಾರೆ. ಇಷ್ಟು ಮಹಿಮೆಯಿಂದ ಇರುವಂತ ಭಗವಂತ ಏನ್ ಮಾಡಿದ್ದಾನೆ ಧರಾತಳ ಅಂದ್ರೆ ಭೂತಳದಲ್ಲಿ ಬಂದು ಎಮ್ಮೊಡೆ ಆಡುತ್ತಲಿಪ್ಪ ನಮ್ಮಪ್ಪ ಅಂದ್ರೆ ಅಂತ ಭಗವಂತ ಇಷ್ಟು ವೈಭವದಿಂದ ಇರುವಂತ ಭಗವಂತ ಎಲ್ಲಿ ಇದಾನಂದ್ರೆ ನಮ್ಮ ಒಳಗೆ ನಮ್ಮೊಡನೆ ಆಡುತ್ತಲಿಪ್ಪ ನಮ್ಮ ನಮ್ಮಲ್ಲಿ ಆಡುತ್ತಲಿಪ್ಪ ಅಂದ್ರೆ ಇಲ್ಲಿ ನಮ್ಮಲ್ಲಿ ಇದ್ದು ಆಡ್ತಾ ಇದ್ದ ಅಂತ ನಾವು ಏನೇನೆಲ್ಲ ಮಾಡ್ತಾ ಇದ್ದೀವೋ ನಮ್ಮಲ್ಲಿ ಇದ್ದು ಅವನೇ ಮಾಡಿಸ್ತಾ ಇದ್ದ ನಮ್ಮ ಅಂತ ಮಹಿಮೋಪೇತನಾದಂತ ಭಗವಂತ ನಮ್ಮ ಒಳಗೇನೆ ಅವನಿದ್ದಾನೆ. ನಮ್ಮೊಳಗೆ ಇದ್ದು ಅಂದ್ರೆ ಅಷ್ಟು ಸಮೀಪದಲ್ಲಿ ಅಷ್ಟು ವಿಲಕ್ಷಣನಾದವನು ಅವನು ಇರಬೇಕು ಅಂತ ಅವಶ್ಯನೇ ಇಲ್ಲ. ರಿಮೋಟ್ ಆಗಿದ್ದು ಅವನು ಎಲ್ಲವೂ ಮಾಡಬಲ್ಲ ಇದ್ರೂ ನಮ್ಮ ಬಿಟ್ಟು ಅವನ ಅಗಲೋದೇ ಇಲ್ಲ ನಮ್ಮ ಜೊತೆ ಜೊತೆಲಿ ಅವನು ಅವನಿದ್ದಾನೆ ಅಂತ ಭಗವಂತನ ಮಹಿಮೆಯನ್ನ ಇದ್ದು ನಮ್ಮಲ್ಲಿ ಇದ್ದು ಎಲ್ಲಾ ಕೆಲಸ ಅಂದ್ರೆ ದರಾಜ ನಮ್ಮೊಡನೆ ಆಡುತ್ತಲಿಪ್ಪ ಆಡುತ್ತಲಿಪ್ಪ ಅಂದ್ರೆ ಎಲ್ಲ ನಾವು ಏನೇನು ಮಾಡಿದ್ನು ಅಲ್ಲಿನೂ ಅವನಿದ್ದು ಮಾಡ್ತಾ ನಾವು ನೋಡೋದು ನಾವು ಕೇಳೋದು ಅಲ್ಲಿ ಬಂದಂತೆ ಒಬ್ಬನಲ್ಲಿ ನಿಂತಾಡು ಅನ್ನೋದು ಬಂದಿಲ್ಲ ಅದನ್ನೇ ಹೇಳ್ತಾನೆ ಇದ್ದು ಮಾಡ್ತಾನ ಅಷ್ಟು ಒಂದು ಕರುಣಾಳು ಅವನು ಅಂತ ಇಲ್ಲಿ ಹೇಳ್ತಾರೆ ಎಂಬಲ್ಲಿ ಕೃಷ್ಣ.